ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಹೇಳಬಾರದು, ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಓ ಮಗುವೆ, ಸುಳ್ಳಿನಿಂದ ಒಳ್ಳೆಯದಾಗದು. ಓ ಮಗುವೆ, ಸುಳ್ಳಿನಿಂದ ಒಳ್ಳೆಯದಾಗದು. ಗೆಹಜಿ ಕುಷ್ಠರೋಗಿಯಾಗಿ ಜೀವಮಾನವೆಲ್ಲ ಕೊರಗಿ ಅನಾಥನಾದನು. ಸುಳ್ಳು ಹೇಳಿ ಮೋಸ ಮಾಡಿ ಗೆಹಜಿ ಕುಷ್ಠರೋಗಿಯಾಗಿ ಜೀವಮಾನವೆಲ್ಲ ಕೊರಗಿ ಅನಾಥನಾದನು. ಸುಳ್ಳು ಮೋಸ ವಂಚನೆಯಿಂದ ದೂರವಾಗಿಯೂ ಏಸು ನಿನಗೆ ಕೊಡುವುದನ್ನೇ ಪ್ರೀತಿಸುತ್ತಿರು. ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು. ಸತ್ಯವನ್ನು ನಂಬಿಕೊಂಡು ಬಾಳಿದಂತ ಯೋಸೇಪನನ್ನು ಕಷ್ಟಕಾಲದಲ್ಲಿ ದೇವರು ಮೇಲೆ ಎತ್ತಿದ. ಸತ್ಯವನ್ನು ನಂಬಿಕೊಂಡು ಬಾಳಿದಂತ ಯೋಸೇಪನನ್ನು ಕಷ್ಟಕಾಲದಲ್ಲಿ ದೇವರು ಮೇಲೆ ಎತ್ತಿದ. ಮುದ್ದು ಮಗುವೆ ಸತ್ಯವನ್ನೇ ನಂಬಿಕೊಂಡಿರು, ಸತ್ಯ ಮಾತ್ರ ಗೆಲ್ಲುವುದೆಂದು ನೀನು ತಿಳಿದಿರು. ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಓ ಮಗುವೆ, ಸುಳ್ಳಿನಿಂದ ಒಳ್ಳೆಯದಾಗದು. ಓ ಮಗುವೆ, ಸುಳ್ಳಿನಿಂದ ಒಳ್ಳೆಯದಾಗದು.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಕಾಲದಲ್ಲಿ ಸೈತಾನನ ವಂಚನೆಗಳು, ಭಾಗ 8. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನು ಕೊನೆಯ ಕಾಲದಲ್ಲಿ ಯಾವ ಯಾವ ರೀತಿಯಲ್ಲಿ ಜನಗಳನ್ನು ವಂಚಿಸತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಅದರಲ್ಲಿ ಸಂಗೀತದ ಮೂಲಕವಾಗಿಯೂ ಬೇರೆ ಭಾಷೆಗಳನ್ನು ಹಾಡುವುದರ ಮೂಲಕವಾಗಿಯೂ ಸೈತಾನನು ಕೆಟ್ಟ ದೂತರಂತೆ ಮನುಷ್ಯರಂತೆ ಕಾಣಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಕೊನೆಯಲ್ಲಿ ಸೈತಾನನು ಕ್ರಿಸ್ತನಂತೆ ವೇಷವನ್ನು ಧರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಸೈತಾನನು ಪ್ರತಿಯೊಂದು ವಿಧದಲ್ಲಿಯೂ ಕ್ರಿಸ್ತನಂತೆ ಹೋಲುವ ರೀತಿಯಲ್ಲಿ ಈ ಲೋಕಕ್ಕೆ ಬಂದು ಅನೇಕರನ್ನು ವಂಚಿಸುವಂಥವನಾಗಿದ್ದಾನೆ ಅನ್ನುವಂತಹ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಸೈತಾನನು ಸಂತರ ಪ್ರಾರ್ಥನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರಿಸುವಂತೆ ನಟಿಸುವಂಥವನಾಗಿದ್ದಾನೆ, ಸೈತಾನನ ಈ ನಕಲಿ ಅನುಕರಣೆಯ ಯಥಾರ್ಥವಾದದಕ್ಕಿಂತಲೂ ಹೇಗೆ ವ್ಯತ್ಯಾಸವಾಗಿರ್ತಕ್ಕಂಥದ್ದಾಗಿದೆ, ಅದ್ಭುತಗಳನ್ನು ಹೇಗೆ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರಗಳನ್ನು ನಾವು ಮುಂದುವರಿದು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀವು ಒಳ್ಳೆಯವನು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನು. ಆದರೆ ಸೈತಾನನು ಈ ಲೋಕದಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಅನೇಕರನ್ನು ಗಲಿಬಿಲಿಗೊಳಿಸಿದ್ದಾನೆ ಸ್ವಾಮಿ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಆತನು ಜನಗಳ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಿದ್ದಾನೆ. ಆದರೆ ಸ್ವಾಮಿ, ನೀನು ನಿನ್ನ ಆತ್ಮನ ಮುಖಾಂತರವಾಗಿ ಕೇಳುಗರ ಹೃದಯದಲ್ಲಿ ಮಾತನಾಡು. ಸೈತಾನನ ವಂಚನೆಗಳು ಏನು ಎಂಬುದನ್ನು ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬರ್ತಕ್ಕಂಥ ವಂಚನೆಗಳಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗೆ ಸಹಾಯ ಮಾಡು ಸ್ವಾಮಿ. ಹೇಗೆ ಪೌಲನು ಹೇಳುವ ರೀತಿಯಲ್ಲಿ ಸಭೆಯನ್ನು ಶುದ್ಧ ಕನ್ನಿಕೆಯಾಗಿ ಕ್ರಿಸ್ತನಿಗೆ ಒಪ್ಪಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಆ ರೀತಿಯಾದಂತಹ ಒಂದು ಪರಿಶುದ್ಧ ಸಭೆಯಾಗಿ ಈ ಲೋಕದಲ್ಲಿ ಜನಗಳು ಜೀವಿಸಿ ನಿನಗೆ ಮೆಚ್ಚುಗೆಯಾದ ರೀತಿಯ ಕಾರ್ಯಗಳಲ್ಲಿ ಅವರು ನಡೆದುಕೊಳ್ಳುವುದರ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಬರತಕ್ಕಂಥ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡು. ಈ ಒಂದು ಸಂದೇಶ ಅವರಿಗೆ ಆಶೀರ್ವಾದದಾಯಕ ಇರುವಾಗೆ ನೀನೇ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಸೈತಾನನು ಕೊನೆಯ ಕಾಲದಲ್ಲಿ ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಸೈತಾನನು ಪ್ರತಿಯೊಂದು ವಿಧದಲ್ಲೂ ಸಹ ಕ್ರಿಸ್ತನು ಯಾವ ರೀತಿಯಲ್ಲಿ ಇರ್ತಕ್ಕಂಥವನಾಗಿದ್ದಾನೆ ಅದೇ ರೀತಿಯಲ್ಲಿ ಬರುವಂತನಾಗಿದ್ದಾನೆ. ವಿಶೇಷವಾಗಿ ಪ್ರಕಟಣೆ ಪುಸ್ತಕ 1:13-15 ನಾವು ಓದುವುದಾದರೆ ಅದರಲ್ಲಿ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿರುವಂತಹ ಸಂದರ್ಭದಲ್ಲಿ ಆ 7 ದೀಪಸ್ತಂಭದ ಮಧ್ಯೆ ಕ್ರಿಸ್ತನು ನಿಂತಿರ್ತಕ್ಕಂಥದ್ದನ್ನು ತಿರುಗಾಡುವಂತಹ ಆ ದೃಶ್ಯವನ್ನು ಅಲ್ಲಿ ವರ್ಣಿಸಲಾಗಿದೆ. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಸೈತಾನ ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಬಂದು ಅನೇಕರನ್ನು ಮೋಸಗೊಳಿಸುವಂತನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಅನೇಕ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುವಂತೆ ಆತನು ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅವನು ಅನೇಕ ಅನುಯಾಯಿಗಳ ಹಿಂದೆ ಬರ್ತಕ್ಕಂಥವನಾಗಿದ್ದಾನೆ. ಆ ಅನುಯಾಯಿಗಳನ್ನು ಉಪಯೋಗಿಸಿಕೊಂಡು ಅನೇಕರನ್ನು ಗುಂಪುಗೂಡಿಸಿ ಅವರ ಪ್ರಾರ್ಥನೆಗಳಿಗೆ ಅನೇಕ ರೀತಿಯ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಕ್ರಿಸ್ತನ ವಿರುದ್ಧವಾದಂಥ ಹೋರಾಟದಲ್ಲಿ ತಾನು ಇನ್ನೆಂದೂ ಸೋಲುತ್ತಿದ್ದೇನೆಂದು ಸೈತಾನನಿಗೆ ತಿಳಿದಿದೆ. ಅವನು ಸಮಸ್ತ ಲೋಕವನ್ನು ಮೋಸಗೊಳಿಸಲಾಗದು. ಅವನು ತನ್ನ ಮೋಸದಿಂದ ಕ್ರಿಸ್ತನಿಗೆ ಪ್ರಾಮಾಣಿಕರಾಗಿರುವವರನ್ನು ಜಯಿಸಲು ಹತಾಶೆಯಿಂದ ಬಂದು ಕೊನೆಯ ಪ್ರಯತ್ನ ಮಾಡುವನು. ಕ್ರಿಸ್ತನಂತೆ ವೇಷ ಹಾಕಿಕೊಳ್ಳುವ ಮೂಲಕ ಇದನ್ನು ಸೈತಾನನು ಮಾಡುವವನಾಗಿದ್ದಾನೆ. ಯೋಹಾನನು ಪ್ರಕಟಣೆಯ ಗ್ರಂಥದಲ್ಲಿ ವಿವರಿಸಿದಂತೆಯೇ ಸೈತಾನನು ರಾಜವಸ್ತ್ರವನ್ನು ಧರಿಸಿಕೊಳ್ಳುವನು. ಅದರಂತೆಯೇ ಮೊದಲು ಅವನಿಗೆ ಶಕ್ತಿ ಇದೆ. ಸತ್ಯವನ್ನು ಪ್ರೀತಿಸದೆ ಆಜ್ಞೆಗಳನ್ನು ಮೀರಿ ಅನೀತಿಯಲ್ಲಿ ಸಂತೋಷಪಡುವ ಕ್ರೈಸ್ತ ದೇಶಗಳ ಜನರನ್ನು ಮರುಳುಗೊಳಿಸಿ ಕ್ರಿಸ್ತನೇ 2ನೇ ಸಾರಿ ಬಂದಂತೆ ಅವರ ಮುಂದೆ ಪ್ರತ್ಯಕ್ಷನಾಗುವನು. ಪ್ರಿಯ ಕೇಳುಗರೆ, ಆತನು ಯಾವ ರೀತಿಯಲ್ಲಿ ಮೋಸಗೊಳಿಸುವಂತವನಾಗಿದ್ದಾನೆ ಎಂದರೆ, ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಿಲ್ಲವೋ, ಅಂದರೆ ಅನೀತಿವಂತಿಕೆಯಲ್ಲಿ ಜೀವಿಸುವಂಥವರಾಗಿದ್ದಾರೋ, ಅಂತಹ ಒಂದು ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಾಗೆ ಆತನು ಪ್ರಯತ್ನಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇವತ್ತು ಎಷ್ಟೋ ದೇಶಗಳಲ್ಲಿ ಕ್ರಿಸ್ತನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜನಗಳು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಗಳಲ್ಲಿದ್ದಾರೆ. ಅಂಥವರನ್ನು ಸೈತಾನ ಸುಲಭವಾಗಿ ಕೊನೆ ಕಾಲದಲ್ಲಿ ಮೋಸಗೊಳಿಸುವಂತವನಾಗಿದ್ದಾನೆ. ಕ್ರಿಸ್ತನಂತೆ ಬಂದು ಅನೇಕರನ್ನು ಮೋಸಗೊಳಿಸುವಂತವನಾಗಿದ್ದಾನೆ. ಅಂತಹ ನಿಟ್ಟಿನಲ್ಲಿ ಅನೇಕರು ಅವನ ಮೋಸಕ್ಕೆ ಮರುಳಾಗಿ ಹೋಗುವಂತವರಾಗಿದ್ದಾರೆ. ಸೈತಾನನು ತಾನೇ ಕ್ರಿಸ್ತನೆಂದು ಹೇಳಿಕೊಳ್ಳುವನು. ಬಹು ಸುಂದರವಾಗಿ ರಾಜ್ಯ ಗಂಭೀರ್ಯದಿಂದ ಕೂಡಿ ಇದುವರೆಗೂ ಮನುಷ್ಯರು ಎಂದೂ ನೋಡಿರದಂತಹ ಅತಿಶಯ ರೂಲಿಯು ಹಿತಕರವಾಗಿ ಮೃದುವಾದಂತಹ ಸ್ವರದಲ್ಲಿ ಮಾತನಾಡುವುದನ್ನು ನೋಡಿ ಜನರು ತಾನೇ ಕ್ರಿಸ್ತನೆಂದು ನಂಬಿ ಮೋಸ ಹೋಗುವರು. ಎಲ್ಲ ಜನಗಳು ಬಂದಿರತಕ್ಕಂಥ ಸೈತಾನನೇ ಕ್ರಿಸ್ತನೆಂಬುದಾಗಿ ನೆನೆಸಿಕೊಂಡು ಅನೇಕರು ಮೋಸ ಹೋಗ್ತಕ್ಕಂಥವರಾಗಿದ್ದಾರೆ ಕೊನೆ ಕಾಲದಲ್ಲಿ. ಪ್ರಿಯ ಕೇಳುವರೆ, ಇದು ಎಂಥ ಒಂದು ಮಹಾವಂಚನೆಯಾಗಿದೆ! ಈ ವಂಚನೆಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಕ್ರಿಸ್ತನ ಎರಡನೇ ಬರಣದ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆಗ ವಂಚನೆಗೊಳಗಾದಂತಹ ಅವನ ಅನುಯಾಯಿಗಳು ಸಂತೋಷದಿಂದ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬಂದನೆಂದು ಜಯಘೋಷ ಮಾಡುವರು. ಆತನ ನಂತರ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ತನ್ನ ಕೈಗಳನ್ನು ಎತ್ತಿ ಜನರನ್ನು ಆಶೀರ್ವದಿಸಿದಂತೆ ಸೈತಾನನು ಜನರನ್ನು ಆಶೀರ್ವದಿಸಿದನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದರೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಪ್ರಿಯ ಕೇಳುಗರೆ, ಅನೇಕರನ್ನು ಮುಟ್ಟಿ ಸ್ವಸ್ಥಗೊಳಿಸಿದನು, ಅನೇಕರನ್ನ ಬಾಯಿ ಮಾತಿನಿಂದ ಮಾತನಾಡಿ ಸ್ವಸ್ಥಗೊಳಿಸಿದನು. ಅದೇ ರೀತಿಯಾಗಿ ಸೈತಾನನು ತನ್ನ ಕೈಗಳನ್ನು ಎತ್ತಿ ಅನೇಕರನ್ನ ಆಶೀರ್ವದಿಸಿ ನಾನು ನಿಮ್ಮನ್ನು ಗುಣಪಡಿಸುತ್ತೇನೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಅನೇಕರು ಆತನ ಬಳಿಗೆ ಬಂದು ಆತನ ಒಂದು ಮಹಾ ವಂಚನೆಗೆ, ಮಹಾ ಮೋಸಕ್ಕೆ ಬಲಿಯಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ದೇವರ ಭಕ್ತರು ವಿಸ್ಮಯರಾಗಿ ಇದನ್ನ ನೋಡುವರು. ಆದರೂ ಸಹ ಮೋಸಕ್ಕೊಳಗಾಗುವವರೇ ಅವರು ಸಹ ಸೈತಾನನಿಗೆ ಅಡ್ಡಬಿದ್ದು ಆರಾಧಿಸುವರೇ? ಆದರೆ ದೇವದೂತರು ಅವರ ಸುತ್ತಲೂ ಇರುತ್ತಾರೆ. ಒಂದು ಸ್ಪಷ್ಟವಾದಂತಹ ದೃಢವಾದ ಅಂದರೆ ಸಂಗೀತದಂತೆ ಮಧುರವಾದ ಸ್ವರವು ಮೇಲಕ್ಕೆ ನೋಡಿರಿ ಎಂದು ದೇವಭಕ್ತರಿಗೆ ಹೇಳುತ್ತದೆ. ಇವರ ಮುಂದೆ ಒಂದೇ ಒಂದು ಉದ್ದೇಶವಿರುತ್ತದೆ, ಅದೇನೆಂದರೆ ನಾವು ನಿತ್ಯವಾದ ರಕ್ಷಣೆ ಹೊಂದಬೇಕೆಂಬುದು. ಕಡೆಯವರೆಗೂ ತಾಳುವವನಿಗೆ ನಿತ್ಯ ಜೀವ ದೊರಕುವುದೆಂದು ವಾಗ್ದಾನವೇ. ಆ ಉದ್ದೇಶ ಅದು ಅವರ ಮುಂದೆ ಯಾವಾಗಲೂ ಇರುವಂಥದ್ದಾಗಿದೆ. ಅವರ ಬಯಕೆಯು ಎಷ್ಟೊಂದು ಪ್ರಾಮಾಣಿಕವಾಗಿಯೂ ಉತ್ಸಾಹಪೂರಿತವಾಗಿಯೂ ಇರುತ್ತದ ಅಲ್ಲವೇ? ಪ್ರಿಯ ಕೇಳುಗರೆ, ನ್ಯಾಯ ತೀರ್ಪು ಮತ್ತು ನಿತ್ಯ ಜೀವವು ಅವರ ಮುಂದಿದೆ. ಅವರ ಕಣ್ಣುಗಳು ನಂಬಿಕೆಯಿಂದ ಪ್ರಜ್ವಲಿಸುವ ಸಿಂಹಾಸನದ ಮೇಲೆ ಇರುವಂಥದ್ದಾಗಿದೆ. ಅವರ ಮುಂದೆ ಬೆಳಸ್ತ್ರವನ್ನು ಧರಿಸಿರುವವರು ನಿಂತಿರುವುದನ್ನು ಅವರು ನೋಡುವಂಥವರಾಗಿದ್ದಾರೆ. ಈ ದೃಶ್ಯವು ಅನೇಕ ದೈವ ಭಕ್ತರು ಪಾಪ ಮಾಡದಂತೆ ತಡೆಯುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ದೈವ ಭಕ್ತರು ಆತನ ಮೋಸಕ್ಕೆ ಬಿದ್ದು ಹೋಗ್ತಕ್ಕಂಥವರಾಗಿದ್ದೀರಾ? ಇಲ್ಲ. ಅವನನ್ನು ಅಡ್ಡಬಿದ್ದು ಆರಾಧಿಸುವಂಥವರಾಗಿದ್ದಾರಾ? ಇಲ್ಲ. ಪ್ರಿಯ ಕೇಳುಗರೆ, ಅವರ ಒಂದೇ ಒಂದು ಉದ್ದೇಶ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಸಹ ಸೈತಾನನ ಆ ಮೋಸಕ್ಕೆ ಒಳಗಾಗುವುದಿಲ್ಲ. ಅವರು ಯಾವಾಗಲೂ ಸಹ ದೇವರ ವಾಕ್ಯದಲ್ಲಿ ಹೇಳಿದಂತೆ ಆತನ ಬರೋಣವನ್ನು ಎದುರು ನೋಡುತ್ತಾ ಅವರ ತಲೆಗಳನ್ನು ಎತ್ತಿ ಮೇಲಕ್ಕೆ ನೋಡುವಂಥವರಾಗಿದ್ದಾರೆ. ಯಾಕೆಂದರೆ ಕ್ರಿಸ್ತನು ಮೇಲಿನಿಂದ ಬರತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಅವರ ಎಲ್ಲ ಪ್ರಾಮಾಣಿಕವಾಗಿಯೂ ಉತ್ಸಾಹಪೂರಿತವಾಗಿಯೂ ಬರ್ತಕ್ಕಂತಹ ನ್ಯಾಯ ತೀರ್ಪು, ಬರ್ತಕ್ಕಂತಹ ನಿತ್ಯ ಜೀವದ ಎಲ್ಲ ವಿಚಾರವನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಆತನ ಮೋಸಕ್ಕೆ ಅವರು ಒಳಗಾಗುವುದಿಲ್ಲ. ಆದರೆ ಯಾರು ಸತ್ಯವೇದ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋಗ್ತಕ್ಕಂಥವರಾಗಿದ್ದಾರೋ ಅವರು ಬರ್ತಕ್ಕಂತಹ ಮಹಾ ಮೋಸಕ್ಕೆ ಒಳಗಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಸೈತಾನ ಈ ನಕಲಿ ಅನುಕರಣೆಯು ಯಥಾರ್ಥವಾದದಕ್ಕಿಂತ ಹೇಗೆ ವ್ಯತ್ಯಾಸವಾಗಿರ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನ ಎರಡನೇ ಬರೋಣದ ವಿಧಾನದಲ್ಲಿ ಅವನು ನಕಲಿ ಮಾಡುವುದಕ್ಕೆ ಸೈತಾನನಿಗೆ ಅನುಮತಿಯನ್ನು ನೀಡುವುದಿಲ್ಲ. ಆದರೆ ಆತನು ನಕಲಿ ಮಾಡುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ ಸೈತಾನನು ಕ್ರಿಸ್ತನ ವೇಷ ಧರಿಸಿ ಬಂದು ಬಲವಾದಂತಹ ಅದ್ಭುತಗಳನ್ನು ಮಾಡುವಂಥವನಾಗಿದ್ದಾನೆ. ಜನರು ಅವನ ಮುಂದೆ ಅಡ್ಡಬಿದ್ದು ಅವನನ್ನು ಕ್ರಿಸ್ತನೆಂದು ಆರಾಧಿಸುವವರಾಗಿದ್ದಾರೆ. ಕ್ರಿಸ್ತನೆಂದು ಈ ಲೋಕವು ಮಹತ್ವ ನೀಡುವ ಸೈತಾನನನ್ನು ಆರಾಧಿಸಬೇಕೆಂದು ನಮಗೆ ಆದೇಶ ಮಾಡಲಾಗುತ್ತದೆ. ಎಂಥ ವಿಪರ್ಯಾಸ ಅಂದರೆ ಪ್ರಿಯ ಕೇಳುಗರೆ, ಅನೇಕರು ಸೈತಾನನ ಮಧ್ಯವರ್ತಿಗಳಾಗಿ ಹಿಂದಿಗೂ ಸಹ ಕೆಲಸ ಮಾಡುವಂಥವರಾಗಿದ್ದಾರೆ. ಅವರು ಲೋಕದ ಜನಗಳನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುವಂಥವರಾಗಿದ್ದಾರೆ, ತಪ್ಪಾದ ಬೋಧನೆಯಲ್ಲಿ ನಡೆಸುವಂಥವರಾಗಿದ್ದಾರೆ. ಇವರು ಹೇಳುವಂಥ ವಿಚಾರವೇನೆಂದರೆ ಕ್ರಿಸ್ತನ ವೇಷದಲ್ಲಿ ಬಂದಿರತಕ್ಕಂತಹ ಸೈತಾನನೇ ಕ್ರಿಸ್ತನ ಎಂಬುದಾಗಿ ಹೇಳಿ ಉದ್ದೇಶವನ್ನು ಹೊರಡಿಸಿ ಆತನನ್ನು ಆರಾಧಿಸಬೇಕೆಂಬುದಾಗಿ ಹೇಳುವಂತವರಾಗಿದ್ದಾರೆ. ನಿಟ್ಟಿನಲ್ಲಿ ಅನೇಕ ಜನರು ಮನುಷ್ಯನನ್ನು ಹಿಂಬಾಲಿಸಿ ಅಥವಾ ಬೋಧಕರ ಒಂದು ಮಾತುಗಳನ್ನು ಕೇಳಿ ನಡೀತಕ್ಕಂತಹ ಜನಗಳು ಈ ಲೋಕದಲ್ಲಿದ್ದಾರೆ. ಸತ್ಯವೇದದ ಸತ್ಯವನ್ನು ತಿರಸ್ಕರಿಸಿ ಮನುಷ್ಯರು ಅಥವಾ ಬೋಧಕರು ಹೇಳುವಂತಹ ಮಾತುಗಳನ್ನು ಕೇಳಿ ಇದೇ ಸತ್ಯ ಎಂಬುದಾಗಿ ಸತ್ಯವೇದವನ್ನು ಪರೀಕ್ಷೆ ಮಾಡಿಕೊಳ್ಳದೆ ನಡೀತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಪ್ರತಿಯೊಬ್ಬೊಬ್ಬರೂ ಸಹ ಸತ್ಯವೇದವನ್ನು ಓದಿ ಹೇಗೆ ಬರೆಯೋ ಸಭೆಯವರು ಪೌಲ ಶೀಲ ಹೇಳ್ತಕ್ಕಂತಹ ಆ ಒಂದು ಸತ್ಯ ಸರಿಯಾಗಿದೆಯೋ ತಪ್ಪಾಗಿದೆಯೋ ಎಂಬುದಾಗಿ ಸತ್ಯವೇದವನ್ನು ಓದಿ ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದರೋ ಆ ರೀತಿಯಾಗಿ ಕೊನೆಯ ಕಾಲದಲ್ಲಿ ನಾವು ಸಹ ಬೋಧಕರುಗಳು ಅಥವಾ ಯಾರೇ ನಿಮಗೆ ಸತ್ಯವೇದವನ್ನು ಬೋಧಿಸುವುದಾದರೆ ಅವರು ಹೇಳುವಂಥದ್ದು ಸತ್ಯವೇದದಲ್ಲಿ ಇದೆಯೋ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಆ ನಿಮಿತ್ತವಾಗಿ ನಾವು ಹಿಂಬಾಲಿಸಬೇಕು. ಮನುಷ್ಯರ ಮಾತುಗಳನ್ನೆಲ್ಲ ಸತ್ಯವೇದದಲ್ಲಿ ಇರತಕ್ಕಂಥ ಮಾತುಗಳನ್ನು ನಾವು ಹಿಂಬಾಲಿಸ್ತಕ್ಕಂಥದ್ದಾಗಿರಬೇಕು. ಆಗಿದ್ದಾಗ ಮಾತ್ರ ಬರ್ತಕ್ಕಂಥ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಆಗ ನಾವೇನು ಮಾಡಬೇಕು? ಇಂತಹ ಶತ್ರುವಿನ ವಿರುದ್ಧವಾಗಿ ಕ್ರಿಸ್ತನು ನಮಗಿದ್ದಾನೆ. ಇವನು ಮಾನವರ ಅತ್ಯಂತ ದುಷ್ಟ ಶತ್ರುವಾಗಿದ್ದರೂ ತಾನು ದೇವರೆಂದು ಹೇಳಿಕೊಳ್ಳುತ್ತಾನೆ. ಆದರೆ ಕ್ರಿಸ್ತನು ಮಹಾಬಲದಿಂದಲೂ ವೈಭವದಿಂದಲೂ ಬರುತ್ತಾನೆ. ಆತನೊಂದಿಗೆ ಕೋಟ್ಯಾನುಕೋಟಿ ದೇವದೂತರಿರುತ್ತಾರೆ. ಆತನು ಬರುವಾಗ ಆತನ ಧ್ವನಿಯನ್ನ ನಾವು ಕೇಳುತ್ತೇವೆಂದು ಎಲ್ಲರೂ ಉತ್ತರಿಸಬೇಕಾಗಿದೆ. ಇದನ್ನ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಮಕ್ಕಳು ಮಾಡಬೇಕಾದಂತಹ ಅತಿ ಮುಖ್ಯವಾದಂತಹ ಕಾರ್ಯವಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದ್ರೆ ಈ ಲೋಕ ಸೈತಾನನ ಆರಾಧಿಸಿರಿ ಎಂಬುದಾಗಿ ಆದೇಶವನ್ನು ಹೊರಡಿಸುವಂತಿದ್ದಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡುವಂತವರಾಗಿದ್ದೇವೆ. ಆದರೆ ಈ ದೇವ ಜನಗಳು ಸತ್ಯವೇದ ಹೇಳುವ ರೀತಿಯಲ್ಲಿ ಕ್ರಿಸ್ತನು ಮಹಾಲದಿಂದಲೂ ವೈಭವದಿಂದಲೂ ಬರ್ತಕ್ಕಂಥನಾಗಿದ್ದಾನೆ, ಕೋಟಾನೆ ಕೋಟಿ ದೇವದೂತರೊಂದಿಗೆ ಬರ್ತಕ್ಕಂಥನಾಗಿದ್ದಾನೆ, ಎಲ್ಲರೂ ಸಹ ಆತನನ್ನು ನೋಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಎಂಬುದಾಗಿ ನಾವು ಅವರಿಗೆ ಕೊನೆಯ ಕಾಲದಲ್ಲಿ ಉತ್ತರವನ್ನು ನೀಡಬೇಕಾಗಿದೆ ಪ್ರಿಯ ಕೇಳುಗರೆ. ಆಗಿದ್ದಾಗ ಮಾತ್ರ ಆತನ ವಂಚನೆಯಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯ. ಸೈತಾನನು ಪ್ರತಿಯೊಂದು ಪ್ರಯೋಜನ ಪಡೆದುಕೊಳ್ಳಲು ಪ್ರಯತ್ನಿಸುವಂತವನಾಗಿದ್ದಾನೆ. ಪ್ರಕಾಶಮಾನವಾದಂತಹ ದೂತನಂತೆ ವೇಷವನ್ನು ಧರಿಸಿಕೊಂಡು ಆತನು ಬರುವಂತವನಾಗಿದ್ದಾನೆ. ಅದ್ಭುತಗಳನ್ನು ಮಾಡುವಂತೆ ಈ ಲೋಕದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತವನಾಗಿದ್ದಾನೆ. ಸುಂದರವಾದಂತಹ ಇಂಪಾದಂತಹ ಭಾಷೆಗಳಲ್ಲಿ ಸೈತಾನನು ಶ್ರೇಷ್ಠವಾದಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಂತವನಾಗಿದ್ದಾನೆ. ಅವನು ಒಳ್ಳೆಯ ಮಾತುಗಳನ್ನಾಡುತ್ತಾನೆ ಹಾಗೂ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತವನಾಗ್ತಕ್ಕಂಥವನಾಗಿದ್ದಾನೆ. ಅವನು ಕ್ರಿಸ್ತನ ಆದರ್ಶ ರೂಪವಾಗಿರ್ತಕ್ಕಂಥವನಾಗಿದ್ದಾನೆ. ಆದರೆ ಒಂದು ವಿಷಯದಲ್ಲಿ ಎದ್ದು ಕಾಣುವ ವ್ಯತ್ಯಾಸವೇನೆಂದರೆ ಸೈತಾನನು ಜನರ ಮನಸ್ಸನ್ನು ದೇವರ ಆಜ್ಞೆಗಳಿಂದ ದೂರ ಮಾಡುತ್ತಾನೆ. ಇಷ್ಟೆಲ್ಲ ಆದಾಗಿಯೂ ಅವನು ಕ್ರಿಸ್ತನನ್ನು ಎಷ್ಟು ಚೆನ್ನಾಗಿ ಅನುಕರಣೆ ಮಾಡುತ್ತಾನೆ ಎಂದರೆ ಸಾಧ್ಯವಾದರೆ ಆರಿಸಲ್ಪಟ್ಟವರನ್ನು ಮೋಸಗೊಳಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅವರು ಯಾರೇ ಬೋಧಿಸಬಹುದು ನಿಮಗೆ ಸತ್ಯವೇದವನ್ನು, ಯಾರೇ ನಿಮಗೆ ಸತ್ಯ ಹೇಳಿದರು, ಅವರು ದೇವರ ಆಜ್ಞೆಗೆ ವಿರುದ್ಧವಾಗಿ ಮಾತನಾಡತಕ್ಕಂಥವರಾಗಿದ್ದಾರೆ ಅಂದರೆ ಅವರು ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಯಾಕೆಂದರೆ ದೇವರು ಮನುಷ್ಯನಿಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆ ಆಜ್ಞೆಗಳನ್ನು ನಾವು ಪ್ರತಿಯೊಬ್ಬ ನಮ್ಮ ಕರ್ತವ್ಯ ಆಗಿದೆ ಎಂಬಾಗಿ ಪ್ರಸಂಗಿ ಪುಸ್ತಕದಲ್ಲಿ ನಾವು ಓದ್ತಕ್ಕಂಥವರಾಗಿದ್ದೇವೆ. ಆದರೆ ಯಾರೆಲ್ಲ ಈ ಒಂದು ಆಜ್ಞೆಗೆ ವಿರುದ್ಧವಾಗಿ ಮಾತನಾಡತಕ್ಕಂಥವರಾಗಿದ್ದಾರೋ ಅವರು ಕ್ರಿಸ್ತ ವಿರೋಧಿಯಾಗಿದ್ದಾರೆ. ಅವರನ್ನು ನಾವು ಎಂದಿಗೂ ಸಹ ಅನುಸರಿಸಬಾರದು. ಆದರೆ ಸೈತಾನ ಕೊನೆಯ ಕಾಲದಲ್ಲಿ ದೇವರ ಆಜ್ಞೆಗಳನ್ನು ನಾನು ಬದಲಾಯಿಸಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ ಅದನ್ನು ದೇವರ ಮಕ್ಕಳು ಇದು ನಿಜವಾಗಿಯೂ ಸಹ ಕ್ರಿಸ್ತ ವಿರೋಧಿ ಎಂಬುದಾಗಿ ಅರಿತುಕೊಂಡು ಕ್ರಿಸ್ತನ ವೇಷದಲ್ಲಿ ಬಂದಿರತಕ್ಕಂಥ ಸೈತಾನನು ಎಂಬುದಾಗಿ ತಿಳಿದುಕೊಂಡು ಅದನ್ನು ನಾವು ನಿರಾಕರಿಸಬೇಕಾಗಿದೆ. ಅನೇಕ ಅದ್ಭುತಗಳನ್ನು ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ನಮ್ಮ ಮುಂದೆಯೇ ರೋಗಗಳು ವಾಸಿಯಾಗುತ್ತಾರೆ, ನಮ್ಮ ಕಣ್ಣು ಮುಂದೆಯೇ ಅದ್ಭುತ ಕಾರ್ಯಗಳು ನಡೆಯುವಂತದಾಗಿದೆ. ಸೈತಾನನ ಉಸಿಯಾದಂತಹ ಅದ್ಭುತ ಕಾರ್ಯಗಳು ಸಂಪೂರ್ಣವಾದ ಪ್ರಮಾಣದಲ್ಲಿ ಈ ಲೋಕದಲ್ಲಿ ನಡೆಯುವಂತದಾಗಿದೆ. ಆ ಶೋಧನೆಯನ್ನು ಎದುರಿಸಲು ನಾವು ಪ್ರತಿಯೊಬ್ಬರೂ ಸಹ ಸಿದ್ಧರಾಗಬೇಕು. ನಮ್ಮ ಕಣ್ಣ ಮುಂದೆಯೇ ರೋಗಗಳನ್ನು ವಾಸಿ ಮಾಡ್ತಕ್ಕಂಥನಾಗಿದ್ದ ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಆ ವಂಚನೆಗೆ ನಾವು ಬಿದ್ದು ಹೋಗಬಾರದು. ಅದನ್ನು ಎದುರಿಸಲು ನಾವು ಸತ್ಯವೇದದಲ್ಲಿರತಕ್ಕಂಥ ವಾಕ್ಯಗಳಿಂದ ಯಾವಾಗಲೂ ಸಹ ಸಿದ್ಧರಾಗಿರಬೇಕಾಗಿದೆ. ಪ್ರಿಯ ಕೇಳುಗರೆ, ದುರಾತ್ಮಗಳ ಶಕ್ತಿಯ ಪ್ರಭಾವದಿಂದ ಜನರು ಅದ್ಭುತ ಕಾರ್ಯಗಳನ್ನು ಮಾಡುವರು. ತಮ್ಮ ಮೋಹಕ ಶಕ್ತಿಯಿಂದ ಜನರನ್ನು ಅನೇಕ ಕಡೆಗೆ ತೆಗೆದುಕೊಂಡು ಹೋಗಿ ನಿಮಗೆ ರೋಗ ಉಂಟು, ರೋಗ ಬಂದಿದೆ ಎಂಬುದಾಗಿ ಆ ರೋಗವನ್ನು ಉಂಟು ಮಾಡಿ ಅನಂತರ ಆ ಶಕ್ತಿಯನ್ನು ಹಿಂತೆಗೆದುಕೊಳ್ಳುವರು. ಆದ್ದರಿಂದ ರೋಗಿಗಳಾದವರು ಅದ್ಭುತವಾದ ರೀತಿಯಲ್ಲಿ ಗುಣ ಹೊಂದಿದ್ದೇವೆ ಎಂಬುದಾಗಿ ಹೇಳುವರು. ಇದನ್ನು ಸೈತಾನನು ಪದೇ ಪದೇ ಮಾಡುವಂತವನಾಗಿದ್ದಾನೆ. ಅವರ ಮೇಲೆ ಅನೇಕ ರೀತಿಯ ವ್ಯಾಧಿಗಳನ್ನು ಬರ ಮಾಡುವಂತೆ ಮಾಡಿ ಆ ರೋಗವನ್ನು ಸಹ ಆತನೇ ವಾಸಿ ಮಾಡತಕ್ಕಂಥವನಾಗಿದ್ದಾನೆ. ಈ ನಿಮಿತ್ತವಾಗಿ ಸೈತಾನ ಪದೇ ಪದೇ ಅವರು ಮತ್ತೆ ಆತನ ಬಳಿಗೆ ಬರುವಂತೆ ಮಾಡುವಂತವನಾಗಿದ್ದಾನೆ. ಎಂತಹ ಒಂದು ಮಹಾ ವಂಚನೆಯನ್ನು ಸೈತಾನ ಕೊನೆ ಕಾಲದಲ್ಲಿ ಮಾಡುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಸೈತಾನನು ನಿಕಟವಾದಂಥ ಸಂಪರ್ಕ ಹೊಂದಿರುವ ಅತ್ಯದ್ಭುತವಾದಂಥ ದೃಶ್ಯಗಳು ಶೀಘ್ರದಲ್ಲೇ ನೆರವೇರಲಿವೆ. ಸೈತಾನನು ಅದ್ಭುತಗಳನ್ನು ಮಾಡುವನೆಂದು ಸತ್ಯವೇದವು ತಿಳಿಸುತ್ತದೆ. ಅವನು ಜನರಿಗೆ ರೋಗ ತರಿಸಿ ನಂತರ ತಕ್ಷಣವೇ ತನ್ನ ಪೈಶಾಚಿಕ ಶಕ್ತಿಯಿಂದ ಅದನ್ನು ತೆಗೆದುಹಾಕುವನು. ಅವನೇ ರೋಗವನ್ನು ತಂದು ಆ ರೋಗವನ್ನು ಅವನೇ ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆಗ ಅವರು ಗುಣ ಮಾಡಲ್ಪಟ್ಟವರೆಂದು ತಿಳಿದುಕೊಳ್ಳುವರು. ಮೇಲುನೋಟಕ್ಕೆ ಕಾಣುವ ಈ ಸ್ವಸ್ಥತೆಯು ಸೆವೆಂತ್ ಡೇ ಅಡ್ವೆಂಟಿಸ್ಟರಿಗೆ ಒಂದು ರೀತಿಯ ಪರೀಕ್ಷೆಯಾಗಿರ್ತಕ್ಕಂಥದ್ದಾಗಿದೆ. ಇಂತಹ ಒಂದು ಸಮಯದಲ್ಲಿಯೇ ಪ್ರಿಯ ಕೇಳುಗರೆ, ನಿಜವಾಗಿ ಸತ್ಯವೇದವನ್ನು ಬೋಧಿಸುವಂತಹ ದೇವರ ಆಜ್ಞೆಗಳಿಗೆ ಕೈಗೊಂಡು ನಡೀತಕ್ಕಂತಹ ಮಕ್ಕಳಿಗೆ ಇದು ಒಂದು ನಿಜವಾಗಲೂ ಸಹ ಒಂದು ಪರೀಕ್ಷೆ ಆಗಿರತಕ್ಕಂಥದ್ದಾಗಿದೆ. ಈ ಪರೀಕ್ಷೆಯನ್ನು ಎದುರಿಸಬೇಕಾದರೆ ಕ್ರಿಸ್ತನಿಂದ ಬರ್ತಕ್ಕಂತಹ ಆ ಅದ್ಭುತವಾದಂತಹ ಗುಣಪಡಿಸುವಿಕೆ ಏನು, ಸೈತಾನನಿಂದ ಬರ್ತಕ್ಕಂತಹ ಆ ಅದ್ಭುತವಾದಂಥ ಗುಣಪಡಿಸುವಿಕೆ ಏನು ಎಂಬುದರ ನಡುವಿನ ವ್ಯತ್ಯಾಸವನ್ನು ಅರಿತುಕೊಂಡಾಗ ಮಾತ್ರ ಈ ಪರೀಕ್ಷೆಯಿಂದ ನಾವು ಪಾಸಾಗಲು ಸಾಧ್ಯ. ಇಲ್ಲ ಅಂದರೆ ಪ್ರಿಯ ಕೇಳುಗರೆ, ಖಂಡಿತವಾಗಿಯೂ ಸಹ ಆತನ ವಂಚನೆಗೆ ಅನೇಕರು ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ. ಸೈತಾನನು ಈ ತರವಾದಂತಹ ವಿಭಿನ್ನ ವಂಚನೆಗಳಿಂದ ಅದ್ಭುತ ಕಾರ್ಯಗಳಿಂದ ತಾವು ಯಥಾರ್ಥವಾದವುಗಳೆಂದು ಕಾಣುವಂತೆ ಮಾಡುವನು. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಬಿಡುಗಡೆ ಆಗುವ ಸಮಯದಲ್ಲಿ ಇಂಥದನ್ನು ಒಂದು ಪರೀಕ್ಷೆಯ ಪ್ರಶ್ನೆಯಾಗಿರುವಂತೆ ಮಾಡಲು ಅವನು ನಿರೀಕ್ಷಿಸಿದನು. ಹೇಗೆ ಐಗುಪ್ತ ದೇಶದಲ್ಲಿ ಸೈತಾನನು ಸಹ ಮೋಶೆಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದನು, ಅಲ್ಲಿ ಮೋಶೆಯು ಸಹ ಅದ್ಭುತವನ್ನು ಮಾಡಿದನು. ಪರೋಹನ ಅವನ ಆಸ್ಥಾನದಲ್ಲಿದ್ದಂತಹ ಮಂತ್ರವಾದಿಗಳು ಸಹ ಅದ್ಭುತವನ್ನು ಮಾಡಿದರು. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ಸೈತಾನ ದೇವರ ಅದ್ಭುತವಾದಂಥ ಕಾರ್ಯಗಳಿಗೆ ಆತನು ಸಹ ಮಾಡುವಂತವನಾಗಿದ್ದಾನೆ. ಆಂಗ್ಲ ಭಾಷೆಯಲ್ಲಿ ಕೌಂಟರ್ ಫಿಟ್ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಈತನು ಮಾಡ್ತಕ್ಕಂಥ ಕಾರ್ಯಗಳಿಗೆ ಆತನು ಸಹ ನಕಲಿಯಾದಂತಹ ಒಂದು ಕಾರ್ಯವನ್ನು ವಿರುದ್ಧವಾಗಿ ಮಾಡಿ ತೋರಿಸುವಂತವನಾಗಿದ್ದಾನೆ. ಈ ನಿಮಿತ್ತವಾಗಿ ಅನೇಕರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಂತವನಾಗಿದ್ದಾನೆ. ಪರಲೋಕದಿಂದ ಬೆಂಕಿಯನ್ನು ತರತಕ್ಕಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದನ್ನು ಹೇಗೆ ಯೋಬನ ಒಂದು ಮನೆಯ ಮೇಲೆ ಬೆಂಕಿಯನ್ನು ತಂದು ನಾಶಗೊಳಿಸಿದನು, ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಸೈತಾನ ಪರಲೋಕದಿಂದ ಬೆಂಕಿಯನ್ನು ತರತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ನಿಟ್ಟಿನಲ್ಲಿ ಅನೇಕರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳತಕ್ಕಂಥವನಾಗಿದ್ದಾನೆ. ಅವನು ಕೊನೆ ಕಾಲದಲ್ಲಿ ಹೇಳುವಂತಹ ಒಂದು ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಕಾರ್ಮೇಲ್ ಬೆಟ್ಟದ ಮೇಲೆ ಬಾಳ್ ಪ್ರವಾದಿಗಳು ಮತ್ತು ಎಲಿಯ ಒಬ್ಬನೇ ಒಬ್ಬ ನಿಜ ಪ್ರವಾದಿ, ಇಬ್ಬರು ಸಹ ಬಲಿಪೀಠವನ್ನು ಕಟ್ಟುವಂಥವರಾಗಿದ್ದಾರೆ. ಅಲ್ಲಿ ಯಾರು ಬೆಂಕಿಯನ್ನು ತರತಕ್ಕಂಥವರಾಗಿದ್ದಾರೋ ಅವರೇ ನಿಜ ದೇವರು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಂತಹ ಸಮಯದಲ್ಲಿ ಪ್ರಿಯ ಕೇಳುಗರೆ, ಬಾಳ್ ಪ್ರವಾದಿಗಳು ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಬೆಂಕಿಯನ್ನು ತರಲು, ಆದರೆ ಅವರಿಂದ ಸಾಧ್ಯವಾಗುವುದಿಲ್ಲ. ಆದರೆ ಎಲಿಯ ಪ್ರವಾದಿ ಪರಲೋಕದಿಂದ ಬೆಂಕಿಯನ್ನು ತರತಕ್ಕಂಥವನಾಗಿದ್ದಾನೆ. ಅವನ ಪ್ರಾರ್ಥನೆಯನ್ನು ಕೇಳಿ ಆ ಬೆಂಕಿ ಬಂದು ಆ ಒಂದು ಅಗ್ನಿ ಕುಂಡವನ್ನು ದಹಿಸುವಂಥದ್ದಾಗಿದೆ. ಇದು ನಿಜ ದೇವರಿಂದ ಮಾತ್ರ ಸಾಧ್ಯ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಸೈತಾನ ಪರಲೋಕದಿಂದ ಬೆಂಕಿಯನ್ನು ತಂದು ಹೇಗೆ ಎಲಿಯನು ಬೆಂಕಿಯನ್ನು ತಂದನು ಕಾರ್ಮೇಲ್ ಬೆಟ್ಟದ ಮೇಲೆ, ಅದೇ ರೀತಿಯಾಗಿ ನಾನು ತಂದಿದ್ದೇನೆ ಕೊನೆ ಕಾಲದ ಎಲಿಯ ನಾವು ಎಂಬುದಾಗಿ ಅನೇಕರನ್ನು ಅವನು ಮೋಸಗೊಳಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಂತಹ ಅದ್ಭುತ ಕಾರ್ಯವನ್ನು ಸೈತಾನ ಕೊನೆ ಕಾಲದಲ್ಲಿ ಮಾಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲಿ ಸೈತಾನ ತರತಕ್ಕಂತಹ ಈ ವಂಚನೆಗಳಿಂದ ತಪ್ಪಿಸಿಕೊಳ್ಳಲು ಬಲವಾಗಿ ನಾವು ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯವನ್ನು ಓದಬೇಕು. ಕ್ರಿಸ್ತನ ಮೇಲೆ ನಾವು ಯಾವಾಗಲೂ ಸಹ ಆತುಕೊಂಡು ಆತನ ಚಿತ್ತ ಏನು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಮಗೆ ಬರ್ತಕ್ಕಂತಹ ವ್ಯಾಧಿಗಳಿರಬಹುದು, ನಮಗೆ ಬರ್ತಕ್ಕಂಥ ಕಷ್ಟಗಳಿರಬಹುದು, ನಮಗೆ ಬರ್ತಕ್ಕಂಥ ಯಾವುದೇ ವಿಚಾರದಲ್ಲೂ ಸಹ ಕ್ರಿಸ್ತನ ಮೇಲೆ ಆತುಕೊಂಡು ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ, ದೇವರ ಚಿತ್ತಕ್ಕೆ ತಕ್ಕಂತೆ ನಾನು ನಡೆದುಕೊಳ್ತಕ್ಕಂಥನಾಗಿದ್ದೇನಾ ಅನ್ನುವಂತಹ ವಿಚಾರಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ಸೈತಾನು ತೆಗೆದುಕೊಂಡು ಬರ್ತಕ್ಕಂತಹ ಆ ನಕಲಿ ಮೋಸಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ಸೈತಾನ ಪರಲೋಕದಿಂದ ಹೇಗೆ ಬೆಂಕಿಯನ್ನು ತರ್ತಕ್ಕಂಥನಾಗಿದ್ದಾನೆ, ಸೈತಾನನ ದೈವತ್ವಕ್ಕೆ ಯಾವ ರೀತಿಯಲ್ಲಿ ಏರಿಸಿಕೊಳ್ತಕ್ಕಂಥನಾಗಿದ್ದಾನೆ, ಅದ್ಭುತ ಕಾರ್ಯಗಳನ್ನು ಯಾವ ಯಾವ ರೀತಿಯಲ್ಲಿ ಮಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ನಾವು ಮುಂದುವರಿದು ಇನ್ನೂ ಆತನ ವಂಚನೆಗಳನ್ನು ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಸೈತಾನನು ನಿನ್ನಂತೆ ವೇಷವನ್ನು ಧರಿಸಿಕೊಂಡು ಬಂದು ಅನೇಕರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ರೋಗಗಳನ್ನು ಗುಣಪಡಿಸುವುದರ ಮೂಲಕವಾಗಿಯೂ ನಿನ್ನಂತೆ ವೇಷವನ್ನು ಧರಿಸಿಕೊಂಡು ಬಂದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಜನಗಳನ್ನು ಮೋಸಗೊಳಿಸುವಂತವನಾಗಿದ್ದಾನೆ. ಆದರೆ ಸ್ವಾಮಿ, ನಿನ್ನ ಸತ್ಯ ವೇದ ನಮಗೆ ಬಲವಾಗಿದೆ ರಾಜ. ಆ ಸತ್ಯದಲ್ಲಿರ್ತಕ್ಕಂತಹ ಸತ್ಯವನ್ನು ಹರಿತುಕೊಂಡು ನಾವು ಬರ್ತಕ್ಕಂಥ ಮೋಸದಿಂದ ತಪ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಸ್ವಂತ ಬಲ ಜ್ಞಾನದಿಂದ ಸಾಧ್ಯವಿಲ್ಲ, ನಿನ್ನ ಬಲ ನಮಗೆ ಬೇಕು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ವಂಚನೆಯಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಯಾರೆಲ್ಲ ನಿರ್ಧರಿಸ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ನೀನು ಮಾತನಾಡು, ಸತ್ಯವನ್ನು ಅವರ ಹೃದಯದಲ್ಲಿ ಬಿತ್ತು ಸ್ವಾಮಿ. ಆತ್ಮನ ಮುಖಾಂತರವಾಗಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಈ ವಂಚನೆಯಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು. ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು. ಸುಳ್ಳು ಸಾಕ್ಷಿ ಹೇಳಬಾರದು. ಓ ಮಗುವೆ, ಸುಳ್ಳಿನಿಂದ ಒಳ್ಳೆಯದಾಗದು. ಓ ಮಗುವೆ, ಸುಳ್ಳಿನಿಂದ ಒಳ್ಳೆಯದಾಗದು. ಗೆಹಜಿ ಕುಷ್ಠರೋಗಿಯಾಗಿ ಜೀವಮಾನವೆಲ್ಲ ತೊರಗಿ ಅನಾಥನಾದನು. ಸುಳ್ಳು ಹೇಳಿ ಮೋಸ ಮಾಡಿ ಗೆಹಜಿ ಕುಷ್ಠರೋಗಿಯಾಗಿ ಜೀವಮಾನವೆಲ್ಲ ತೊರಗಿ ಅನಾಥನಾದನು. ಸುಳ್ಳು ಮೋಸ ವಂಚನೆಯಿಂದ ದೂರವಾಗಿರು. ಏಸು ನಿನಗೆ ಕೊಡುವುದನ್ನೇ ಪ್ರೀತಿಸುತ್ತಿರು. ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು. ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು.